ಸೊ ಈ ಅಂಶ ಯಾವುದು ಯಾವುದು ತಾತ್ಪರ್ಯದಲ್ಲಿ ಉಪೋದ್ಘಾತ ಹೇಳ್ತಾ ಬಂದ ಮೊದಲು ಅದಕ್ಕೆ ಧರ್ಮ ಚಿಂತನೆ, ಅದು ಯಾವುದು ಧರ್ಮ ಅಂತ ತಿಳಿಸಿಕೊಟ್ಟಿದ್ದಾನೆ. ಅಧರ್ಮ ಯಾವುದು, ಧರ್ಮ ಯಾವುದು? ಈ ಭಗವಂತನ ಅಧೀನದಲ್ಲಿಯೇ ಈ ಪ್ರಪಂಚದಲ್ಲಿ ಇರುವುದು ಎಲ್ಲವೂ ಇದೆ. ಆದ್ದರಿಂದ ನಾವು ನಮಗೆ ವಿಹಿತವಾದಂತಹ ವೃತ್ತಿಯಿಂದ, ಭಕ್ತಿಯಿಂದ, ಭಗವಂತನ ಆರಾಧನಾ ರೂಪಕವಾಗಿ ನಾವು ಭಗವಂತನಿಗೆ ಅನುಕೂಲವಾಗಿರುವಂಥದ್ದು, ಅಂದರೆ ನಾರಾಯಣ ದ್ವೇಷಿಗಳಾಗಲಿ ಅದರ ಅನುಬಂಧಿಗಳಾಗಲಿ ಅವರ ನಿಗ್ರಹವನ್ನು ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಷ್ಟು, ನಮ್ಮ ಅಧಿಕಾರಕ್ಕೆ ತಕ್ಕಷ್ಟು ನಾವು ಮಾಡಬೇಕು ಅಂತ. ಹಾಗೆ ಮಾಡುವುದು ಕೂಡ ಭಗವಂತನ ಆರಾಧನಾ ರೂಪಕವಾಗಿ ಮಾಡಬೇಕನ್ನುವುದನ್ನು ಅಲ್ಲಿಂದ ಶುರು ಮಾಡಿ ನಮಗೆ ಒಂದೊಂದು ಪಾಯಿಂಟ್ಸ್ ಅನ್ನು ಏನನ್ನು ತಗೊಂಡು ಬರ್ತಾ ಅಂದರೆ, ಮೊದಲು ನಮಗೆ ತಗೊಂಡು ಬರುವಂಥದ್ದಾಗಿದ್ದು ಸರಿ ಧರ್ಮ ಮಾಡಬೇಕು. ನೀವು ಹೇಳಿದರೆ ಯಾವುದು ಧರ್ಮ, ಯಾವುದು ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದರೆ, ಈ ಉದಾಹರಣೆ ತಗೊಂಡ್ರೆ ಅರ್ಜುನನಿಗೆ ಈ ಬಂಧು ಮೋಹದಿಂದ ಹೇಳ್ತೆ, ನಾನು ಯಾವ ಬಂಧುವರನ್ನು ಕೊಲ್ಲಬಾರದು, ನನ್ನ ಧರ್ಮ ಯಾವುದಂದ್ರೆ ನನ್ನ ಬಂಧುಗಳ ರಕ್ಷಣೆ ಮಾಡಬೇಕು, ನನಗೆ ಸಹಾಯ ಮಾಡಿದ ಭೀಷ್ಮ ದ್ರೋಣ ಇವ್ರಿಗೆ ನಾನು ಏನು ಮಾಡಬಾರದು, ಆದ್ದರಿಂದ ನಾನು ಅವರನ್ನು ಕ್ಷಮೆ ಮಾಡಿ ಬಿಡೋದೇ ಧರ್ಮ, ನಾನು ಭಿಕ್ಷಾದರೂ ಬೇಡಿರಬಹುದು ಅಂತ ಅರ್ಜುನ ಹೇಳಿದಾಗ ಅಲ್ಲ ಅಂಥೇಳಿ, ಸರ್ವಂಚ ಏತ ಅತ್ರ ಏವ ಅವಗಮ್ಯತೆ ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ. ನೀನು ಧರ್ಮ ಸಂಬದ್ಧವಾದಂತಹ ಈ ಸಂಗ್ರಾಮ ಮಾಡದೇ ಇದ್ದರೆ, ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವ ಪಾಪಮವಾಪ್ಸಿಸಿ. ನಿನಗೆ ಪಾಪ ಬರುತ್ತೆ, ಸುಮ್ಮನೆ ಏನೋ ಪುಣ್ಯ ಬರದೇ ಇರುವುದಲ್ಲ, ಪಾಪ ಬರುತ್ತೆ. ಆದ್ದರಿಂದ ಧರ್ಮಯುದ್ಧವನ್ನು ಮಾಡುವುದು ನಿನಗೆ ಸ್ವಧರ್ಮವಾಗಿದೆ. ಕಾಂಟೆಕ್ಚುವಲ್, ಪ್ರತಿಯೊಂದು ಕಾಂಟೆಕ್ಚುವಲ್. ಅದಕ್ಕೆ ಯತಃ ಪ್ರವೃತ್ತಿ ಭೂತಾನಾಂ ಏನ ಸರ್ವಂ ಇದಂತ ಅಂತ ಹೇಳಿ ಅಲ್ಲಿ ಹೇಳ್ತಾ ಮಾತುಗಳಿಂದ ಎಲ್ಲ ಹೇಳ್ತಾ ಬಂದು, ಸ್ವಧರ್ಮೇಣ ಏವ ಭಗವತ್ ಆರಾಧನಶ್ಚ ಏವ ಕರ್ತವ್ಯತ್ವಂ ತತ್ ಅನ್ಯಸ್ಯ ತ್ಯಾಜ್ಯತ್ವಂ ಚ ಅಂಥೇಳಿ ಅದಕ್ಕೆ ಬೇಕಾಗಿದ ಮಾತುಗಳೆಲ್ಲ ಒಂದು ಕಡೆ ಕೂಡಿಸಿದ್ದಾರೆ. ಯತಃ ಪ್ರವೃತ್ತಿ ಭೂತಾನಾಮೇನ ಸರ್ವ ಭಗವಂತನಿಂದೆಲ್ಲ ವ್ಯಾಪ್ತವಾಗಿದೆ. ಸ್ವೇಯಾನ್ ಸ್ವಧರ್ಮೋಭಿ ಗುಣಃ ಪರಧರ್ಮ ಸ್ವನಿಶ್ರಾತ್ ಅಂಥೇಳಿ, ಸ್ವಧರ್ಮೇ ನಿಧನಂಶೇಹ ಅನ್ನುವ ಮಾತುಗಳು, ಸರ್ವಗುಹ್ಯತಮಂ ಭೂಯಃ ಶೃಣುಮೇ ಪರಮ ವಚ ಅನ್ನೋದು, ಇಷ್ಟೋಸ್ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ಅಂತ ಹೇಳೋದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದರೆ, ಎಲ್ಲ ಧರ್ಮಗಳನ್ನು ಬಿಡಬೇಕಂದ್ರೆ ಅನ್ಯ ಧರ್ಮಗಳನ್ನು ಬಿಡಬೇಕು, ನಿನ್ನ ಧರ್ಮಗಳನ್ನು ಬಿಡಬೇಡ ಅನ್ನುವ ಮಾತಲ್ಲಿ ಅಡಗಿದೆ. ಆದ್ದರಿಂದ ಧರ್ಮಗಳ ಫಲವನ್ನ ಮೇಲೆ ಆಸಕ್ತಿ ಬಿಡಬೇಕು, ಅನ್ಯರ ಧರ್ಮಗಳನ್ನು ಬಿಡಬೇಕು, ನಿನ್ನ ಧರ್ಮಗಳನ್ನು ಬಿಡಬೇಡ, ಅವುಗಳನ್ನು ಹಿಡಿದು ನೀನು ನನಗೆ ಶರಣಾದರೆ ಆವಾಗ ಎಲ್ಲ ಪಾಪಗಳಿಂದ ನಿನ್ನನ್ನು ಮುಕ್ತನನ್ನು ಮಾಡ್ತೀನಿ ಅಂತ ಹೇಳುವುದರ ಮೂಲಕವಾಗಿ ಏನೇನು ಮಾಡಬೇಕು ಏನೇನು ಮಾಡಬಾರದು ಅನ್ನುವ ಮಾತುಗಳನ್ನು ಇಲ್ಲಿ ಸಂಕ್ಷೇಪವಾಗಿ ಒಂದು ಕಡೆ ಸೇರಿಸಿದ್ದಾರೆ. ಮುಖ್ಯವಾದ ಕೆಲವು ಶ್ಲೋಕಗಳನ್ನು ಇಟ್ಕೊಂಡು ಸೇರಿಸಿದ್ದಾರೆ. ಅದಾದ ಮೇಲೆ ಭಕ್ತಿ ಅನ್ನುವುದು ಎಲ್ಲ ಸಾಧನೆಗಳಿಗಿಂತ ಉತ್ತಮವಾದದ್ದು ಅಂತ ಹೇಳುವಾಗ, ಅಲ್ಲಿ ನ ಅಹಂ ವೇದೈಹಿ ನ ತಪಸ ನ ದಾನೇನ ನ ಚ ಇಜ್ಜೆಯ ಅಂಥೇಳಿ ಯಾವುದು ಕೂಡ ಆಗೋದಿಲ್ಲ. ಯಾವುದರಿಂದ ಆಗತ್ತೆ? ಭಕ್ತಿಯಾತು ಅನನ್ಯಾಶಕ್ಯ ಅಹಮೇವಂ ವಿಧೋಜುನ ಜ್ಞಾತು ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ ಅಂತ ಹೇಳುವುದರ ಮೂಲಕವಾಗಿ, ಭಗವಂತನ ಭಕ್ತಿ ಅನ್ನುವುದು ಎಲ್ಲ ಸಾಧನೆಗಳಿಗಿಂತ ಉತ್ತಮವಾದದ್ದು ಅನ್ನೋ ಒಂದು ಪಾಯಿಂಟು. ಅಷ್ಟೇ ಅಲ್ಲದೆ ಪರೋಕ್ಷ ಜ್ಞಾನವಾಗಲಿ ಅಪರೋಕ್ಷ ಜ್ಞಾನವಾಗಲಿ ಮೋಕ್ಷವೇ ಸಿಗುವುದಾಗಲಿ ಎಲ್ಲವೂ ಕೂಡ ಭಗವಂತನ ಅಧೀನದಲ್ಲಿ ಇದೆ ಅಂತ ತಿಳಿಯುವುದು, ಈ ಎರಡು ಅಂಶಗಳನ್ನು ಇಲ್ಲಿ ಸ್ಪಷ್ಟವಾಗಿ ಗೀತೆಯ ಒಂದು ಸಾರಾಂಶವಾಗಿದೆ ಅಂತ ಅಲ್ಲಿ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ಅರ್ಜುನನಿಗೆ ಹೇಳ್ತಾ ಬರುವಾಗ, ನೀನು ಹೇಗೆ ಮಾಡಬೇಕು ಅಂತ ಹೇಳುವಾಗ, ನನ್ನಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡುವ ಬುದ್ಧಿಯಿಂದ ನಿನ್ನ ಪೂರ್ವಿಕರು 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 ಯಾವ ರೀತಿಯಲ್ಲಿ ಮಾಡಿ ಬಂದಿದ್ದಾರೋ ಅದರಿಂದ ನೀವು ಹೇಳಿದ್ರಲ್ಲ, ಯಾಕೆ ಗೊತ್ತಾಗತ್ತೆ ನಮಗೆ? ನಮ್ಮ ಮುಂದಿನವರು 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 ಮಾಡಿ ದಾರಿಸಿ ತೋರಿಸಿಕೊಟ್ಟಿದ್ದಾರೆ, ಆ ತೋರಿಸಿದ ದಾರಿಯಲ್ಲೇ ನಮಗೆ ಗೊತ್ತಾಗತ್ತೆ. ಪೂರ್ವೈಹಿ ಪೂರ್ವತರಂ ಕೃತಂ ಅನ್ನುವುದು ಹೇಗೆ ಅರ್ಜುನನಿಗೆ ಎಷ್ಟು ಅನ್ವಯವಾಗುತ್ತೋ ಅಷ್ಟೇ ನಮಗೂ ಅನ್ವಯವಾಗತ್ತೆ, ಪೂರ್ವೈಹಿ ಪೂರ್ವತರಂ ಕೃತಂ. ಆದ್ದರಿಂದ ಅದನ್ನು ತಿಳ್ಕೊಂಡು ನಾವು ನಮ್ಮ ಪೂರ್ವಿಕರು ಮಾಡಿದ ಕಾರ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅವರು ಧರ್ಮಕ್ಕಾಗಿ ಎಷ್ಟೆಷ್ಟು ಅವರು ಪ್ರಯತ್ನ ಮಾಡಿದ್ದಾರೆ ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡಾಗ ನಮಗೆ ಯಾವುದು ಸರಿ ಯಾವುದು ಸರಿಯಲ್ಲ ಅನ್ನುವ ಒಂದು ಪ್ರಜ್ಞೆ ಬರುತ್ತೆ, ಅದನ್ನು ಇಟ್ಟುಕೊಂಡು ಮಾಡಿರಿ ಅಂತ ಹೇಳಿದ್ದಾರೆ. ಅದಾದ ಮೇಲೆ ನಾನೊಂದು ಹೇಳಿದೆ, ಉತ್ತಮಾಧಿಕಾರಿ ಅಂತ ಹೇಳಿದಾಗ ಉತ್ತಮಾಧಿಕಾರಿ ಅಂತ ನಮಗೆ ಗೊತ್ತಾದಕ್ಕೆ ಉತ್ತಮಾಧಿಕಾರಿ ಅಂದರೆ ಕೃಷ್ಣನ ಪ್ರಿಯತನಾದ್ದರಿಂದ ಉತ್ತಮಾಧಿಕಾರಿ ಅಂತ, ಅದು ಮುಖ್ಯವಾದ ಕಾರಣ ದೈವಾಂಶನೂ ಆಗಿದ್ದಾನೆ, ಉತ್ತಮ ಜ್ಞಾನಿ ಆಗಿದ್ದಾನೆ, ಅಪರೋಕ್ಷ ಜ್ಞಾನಿ ಎಲ್ಲವೂ ಇದೆ. ಅವೆಲ್ಲವೂ ಆದ ಮೇಲೆ ಅವನ ಉತ್ತಮಾಧಿಕಾರಿತ್ವವನ್ನು ಇನ್ನೊಬ್ಬರು ಯಾರಾದರೂ ಮಂದಾಧಿಕಾರಿ ಅಂತ ಹೇಳಿದರೆ ಆಫ್ಟರ್ ದ ಈವೆಂಟ್ ಹೌ ವೀ ಕ್ಯಾನ್ ಸೇ ದಟ್ ಅವನು ಉತ್ತಮಾಧಿಕಾರಿ ಅಂತ ನಾವು ಹೇಗೆ ಹೇಳಬಹುದು ಅಂತ ಹೇಳಿದರೆ, ನೀವು ಹೇಳಿದ ಕಾರಣಗಳೆಲ್ಲ ಬರುತ್ತೆ. ವಿಶ್ವರೂಪವನ್ನು ತೋರಿಸಿಕೊಟ್ಟಿದ್ದಾನೆ, ಭಗವಂತನಿಗೆ ಪ್ರೀತಿಪಾತನಾಗಿದ್ದಾನೆ, ದೈವಿ ಸಂಪತ್ತಿ ಇದೆ, ಅವತಾರವಾಗಿದ್ದಾನೆ, ಮಹಾತ್ಮನಾಗಿದ್ದಾನೆ, ಪಾರ್ಥ ನೀನು ಮೋಕ್ಷ ಯೋಗ್ಯ ಆಗಿದ್ದ ಅಂತ ಕೃಷ್ಣ ಹೇಳಿದ. ಆದ ಕೃಷ್ಣ ಉಪದೇಶದ ಅನಂತರ ನೋಡ್ರಿ ಕೃಷ್ಣ ಅಷ್ಟು ಉಪದೇಶ ಮಾಡಿದ ಅರ್ಜುನನಿಗೆ, ಆದ್ದರಿಂದ ಅವನು ಉತ್ತಮಾಧಿಕಾರಿ ಆಗಿರ್ಬೇಕು ನಮಗೆ ಗೊತ್ತಾಯಿತು ಅಂಥೇಳಿ ನಮಗೆ ಅವನು ಉತ್ತಮಾಧಿಕಾರಿ ಅನ್ನೋದು ನಮಗೂ ಅರಿವಿಕೆ ಆಯಿತು. ಇಷ್ಟು ಅರಿವಿಕೆ ಆದರೂ ಅವನು ಉತ್ತಮಾಧಿಕಾರಿ ಅಲ್ಲ ಅಂತ ಹೇಳುವವರಿಗೆ ನಾವು ಈಗ ಹೇಳ್ಬೋದು, ನೋಡ್ರಿ ಇದೆಲ್ಲ ಆಯ್ತಲ್ಲ ಆದ್ದರಿಂದ ಉತ್ತಮಾಧಿಕಾರಿ. ಸೊ ಬಿಕಾಸ್ ಆಲ್ ದಿಸ್ ಹ್ಯಾಪೆಂಡ್ ಹೀಸ್ ಉತ್ತಮಾಧಿಕಾರಿ. ಸೊ ವೈ ಹೀಸ್ ಉತ್ತಮಾಧಿಕಾರಿ ಅನ್ನೋದಕ್ಕೆ ಪ್ರೀವಿಯಸ್ ಪಾಯಿಂಟ್ಸ್, ಇವೆಲ್ಲವೂ ಆಗಿದೆ ಆದ್ದರಿಂದ ಅವನು ಉತ್ತಮಾಧಿಕಾರಿ ಅಂತ ನಮಗೆ ಗೊತ್ತಾಯಿತು. ನೀವು ತಿಳ್ಕೊಳ್ರಿ ಅಂತ ಇನ್ನೊಬ್ಬರಿಗೆ ನಾವು ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ರೀಸನ್ಸ್ ಟು ಟೆಲ್ ದಟ್ ಹೀಸ್ ಉತ್ತಮಾಧಿಕಾರಿ. ವಾಟ್ ಈಸ್ ದ ರೀಸನ್ ಫಾರ್ ಈಸ್ ಉತ್ತಮಾಧಿಕಾರಿ ಅಂತಲ್ಲ, ವಾಟ್ ಈಸ್ ದಟ್ ವೀ ಕ್ಯಾನ್ ಟೆಲ್ ಬೇಸ್ಡ್ ಆನ್ ವಾಟ್ ವೀ ಕ್ಯಾನ್ ಸೇ ದಟ್ ಹೀಸ್ ಉತ್ತಮಾಧಿಕಾರಿ ಅನ್ನೋದು ಸೆಕೆಂಡ್ರಿ ಐ ಮೀನ್ ಲೇಟರ್ ಪಾಯಿಂಟ್. ಆದ್ದರಿಂದ ಪೂರ್ವ ಅಪರ ಅದನ್ನು ದೃಷ್ಟಿಯಲ್ಲಿಟ್ಕೊಂಡಾಗ ಗೊತ್ತಾಗತ್ತೆ. ಅದಾದ ಮೇಲೆ ಎಲ್ಲವೂ ಭಗವಂತನ ಅಧೀನದಲ್ಲಿದೆ ಅನ್ನುವ ವಿಷಯವು, ಸತ್ಯ ಅಂದರೆ ಏನು, ಧರ್ಮ ಅಂದರೆ ಏನು, ಶ್ರಮ ಅಂದ್ರೇನು, ದಮ ಅಂದ್ರೇನು, ಆ ದೈವಿ ಗುಣಗಳೆಂಥದ್ದು, ಪರಮಾತ್ಮ ಎಲ್ಲರಿಂದಲೂ ಬೇರೆಯಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಈ ಪ್ರಮೇಯಗಳನ್ನು ತಿಳಿಸುವಂತಹ ಗೀತಾ ಶ್ಲೋಕ. ಯಾಕಂದ್ರೆ ಬಹಳ ಜನ ಭಗವದ್ಗೀತೆ ಕೂಡ ಆ ಭೇದವನ್ನು ತಿಳಿಸಿಕೊಡುತ್ತೆ. ಇಷ್ಟು ಭಗವದ್ಗೀತೆಯಲ್ಲಿ ಇದ್ದಷ್ಟು ಜೀವಾತ್ಮ ಪರಮಾತ್ಮ ಭೇದ ಎಲ್ಲಿಯೂ ಇಲ್ಲ. ಅದನ್ನು ಇಟ್ಟುಕೊಂಡು ಭಗವದ್ಗೀತೆ ಕೇವಲ ಜೀವ ಪರಮಾತ್ಮ ಅಭೇದವನ್ನು ತಿಳಿಸಿಕೊಡುತ್ತೆ ಅಂತ ಹೇಳುವವರು ತುಂಬ ಆಗಿಬಿಟ್ಟಿದ್ದಾರೆ. ಅವರು ಹೇಳುವ ಕೆಲವು ಶ್ಲೋಕಗಳು ಯಾವುದಂದ್ರೆ ಬ್ರಹ್ಮಾರ್ಪಣ ಬ್ರಹ್ಮವೀರ್ ಅನ್ನುವ ಶ್ಲೋಕ ಒಂದು, ನಾಸತೆ ವಿದ್ಯತೆ ಭಾವ ಅನ್ನುವ ಶ್ಲೋಕ ಇತ್ಯಾದಿ ಕೆಲವು ಶ್ಲೋಕಗಳನ್ನು ಔಟ್ ಆಫ್ ಕಾಂಟೆಕ್ಸ್ಟ್ ಕೋಟ್ ಮಾಡಿ ಅದನ್ನು ರೆಟ್ರೋಫಿಟ್ ಮಾಡಿ ಅದರಲ್ಲಿ ಸ್ಪಷ್ಟವಾಗಿರುವಂತಹ ಇಷ್ಟು ವಚನಗಳನ್ನು ದೂರ ತಳ್ಳಿಬಿಡುವಂತಹ ತಪ್ಪು ಮಾಡ್ತಾರೆ. ಆದ್ದರಿಂದ ಆಚಾರ್ಯ ತಾತ್ಪರ್ಯದಲ್ಲಿ ಆ ಭಗವಂತನ ಸರ್ವೋತ್ತಮತ್ವ, ಅಪ್ರಮೇಯತ್ವ, ಜೀವಾತ್ಮ ಪರಮಾತ್ಮ ಭೇದವನ್ನು ತಿಳಿಸಿಕೊಡುವಂತಹ ಶ್ಲೋಕಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾ, ನಮೇ ವಿದು ಸುರಗಣಾ ಪ್ರಭವಂ ನ ಮಹರ್ಷಯ ಅಹಂ ಆದಿಹಿ ದೇವಾನಾಂ ಮಹರ್ಷೀನಾಂ ಚ ಸರ್ವಶಃ ಅಂತೇಳಿ ತನ್ನ ಮಹಾತ್ಮ್ಯವನ್ನು ಹೇಳ್ತಾ ಅಲ್ಲಿಯಿಂದ ಶುರು ಆಗತ್ತೆ. ಅದು 10ನೇ ಅಧ್ಯಾಯದಲ್ಲಿ ಭಗವಂತನ ವಿಭೂತಿ ಯೋಗ, ಎಸ್ಪೆಷಲಿ ಆ ವಿಭೂತಿ ಯೋಗವನ್ನು ಹೇಳುವಾಗ ವಿಭೂತಿ ಯೋಗದಿಂದಲೇ ಒಂದು 5-6 ಶ್ಲೋಕಗಳನ್ನು ಆಚಾರ್ಯರು ಕೋಟ್ ಮಾಡಿ ಹೇಳ್ತಾರೆ. ಅದಾದ ಮೇಲೆ ಭಕ್ತಿಯೋಗದಿಂದ 12ನೇ ಅಧ್ಯಾಯದಿಂದ ತೇಷಾಮಹಂ ಸಮುದ್ಧತ್ತ ಮುಕ್ತಿ ಸಂಸಾರ ಸಾಗರಾತ್ ಅಂಥೇಳಿ ಅಲ್ಲಿಂದ ಭಗವಂತ ತಗೊಂಡಿರುವಂತಹ ಮಾತುಗಳು, ಆಮೇಲೆ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಅಂತ ಹೇಳುವುದರ ಮೂಲಕವಾಗಿ ಭಗವಂತ ತಾನೇ ಎಲ್ಲದಕ್ಕೂ ಮಹಿಮಾ ಉಪೇತನಾಗಿ ಎಲ್ಲವನ್ನೂ ಭೋಗಿಸುವನು, ಯಜ್ಞಕ್ಕೆ ಅಧಿಷ್ಠಾನವಾಗಿ ತಾನಿದ್ದೀನಿ ಅಂತ ಹೇಳುವಂಥ ವಿಷಯ. ಅದಾದ ಮೇಲೆ ಅಹಂ ಕೃಷ್ಣಶ್ಚಿ ಜಗತಃ ಪ್ರಭವ ಪ್ರಯಸ್ತಥ ಇತ್ಯಾದಿಗಳಲ್ಲಿ ಅವನ ಮಹಿಮೆಗಳಿದೆಲ್ಲ ನಾವು ನೋಡಿದ್ದೀವಿ. ಸೊ ಅದರಿಂದ ಅಷ್ಟು ಒಂದು ಬರ್ಡ್ಸ್ ವ್ಯೂಯಿಂದ ಹೇಳ್ತಾ ಇದ್ದೀನಿ ಇವೆಲ್ಲವೂ. ಸೊ ಇದೆಲ್ಲ ನೋಡ್ತಾ ಬರುವಾಗ ಇದು ಜೀವಾತ್ಮ ಪರಮಾತ್ಮಗಳ ಭೇದವನ್ನು ಸ್ಪಷ್ಟವಾಗಿ ಪ್ರತಿಷ್ಠೆ ಮಾಡ್ತಾ ಇದೆ ಅಂತ ಹೇಳುವಾಗ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಂತಸ್ಯಾವಿಯಸ್ಯ ಅನ್ನುವ ಶ್ಲೋಕ ಅದೆಲ್ಲ ನೋಡಿದಾಗ ಗೊತ್ತಾಗತ್ತೆ. ನಾನು ಈ ಶ್ಲೋಕಗಳು ಹೇಳುವಾಗ ಒಂದು, ನಾವು ಪೂರ್ತಿಯಾಗಿ ವಿಸ್ತಾರವಾಗಿ ನೋಡ್ತಾ ಇದ್ದೀವಾ ಅಂತ ಒಂದು ಪ್ರಶ್ನೆ ಬಂತು. ಇಲ್ಲ, ನಾವು ವಿಸ್ತಾರವಾಗಿ ನೋಡ್ತಾ ಇಲ್ಲ, ಕೇವಲ ಅದರಲ್ಲಿ ಇರುವಂತಹ ಮುಖ್ಯವಾದ ಅಂಶಗಳನ್ನು ಮಾತ್ರ ನೋಡ್ತಾ ಇದ್ದೀವಿ ಅಂಥೇಳಿ. ಏತಾಂ ವಿಭೂತಿ ಯೋಗಂಚ ಅಂದರೆ ಭಗವಂತನ ವಿಭೂತಿ ಯೋಗ ಅನ್ನುವ ಶಬ್ದಗಳು ಪ್ರಯೋಗ ಮಾಡ್ತಾ ಇಲ್ಲಿ. ಯೋಗ ಅಂತ ಹೇಳಿದರೆ ನಾರ್ಮಲ್ ಆಗಿ ಉಪಾಯ, ಜ್ಞಾನೋಪಾಯ ಅನ್ನುವ ಅರ್ಥದಲ್ಲಿ ಬಳಸ್ತೀವಿ. ಏತಾಂ ವಿಭೂತಿ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಅಂತ ಹೇಳುವಾಗ ಅಲ್ಲಿ ಯೋಗ ಅನ್ನುವುದಕ್ಕೆ ಸಾಮರ್ಥ್ಯ ಅಂತೇಳಿ ಆಚಾರ್ಯ ಹೇಳ್ತಾರೆ. ಯೋಗ ಅಂದರೆ ಶಕ್ತಿ ರೇವತ, ಅದಕ್ಕೆ ಹೇಳ್ತಾ ಎರಡು, ಯುಜ್ಯತೆ ಏನ ಯೋಗ ಅಸೌ ಉಪಾಯ, ಅದು ಒಂದರ್ಥ ಇದೆ. ಲೈಕ್ ಕರ್ಮಯೋಗ ಜ್ಞಾನಯೋಗ ಅಂತ ಹೇಳ್ತೀವಿ ನೋಡ್ರಿ, ಅಲ್ಲಿ ಆ ಅರ್ಥದಲ್ಲಿ ಇಲ್ಲಿ ಹೇಳಲಿಲ್ಲ ಯೋಗ ಅನ್ನುವುದು. ಇಲ್ಲಿ ಹೇಳಿದ್ದು ಭಗವಂತ ನನ್ನ ಯೋಗ ಅಂತ ಹೇಳಿದರೆ ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಅನ್ನುವ ಅರ್ಥದಲ್ಲಿ ಯೋಗ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ಆ ಶ್ಲೋಕದಲ್ಲಿ ಆ ಅರ್ಥವನ್ನು ಮಾಡಬೇಕು ಅನ್ನೋದು ಒಂದು ಮುಖ್ಯವಾದ ಅಂಶ. ನಾವು ಶ್ಲೋಕದಲ್ಲಿ ಹೋಗುವಾಗ ಅಲ್ಲಿ ವಿಸ್ತಾರವಾಗಿ ನಾವು ನೋಡ್ತೀವಿ. ಅದೇ ವಿಧವಾಗಿ ಮಮ ಯೋನಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಹೇಳುವಾಗ ನಾವು ಅದನ್ನು ನೋಡಿದ್ವಿ. ಮಹದ್ಬ್ರಹ್ಮ ಅಂತ ಹೇಳಿದರೆ ಅಲ್ಲಿ ಲಕ್ಷ್ಮೀದೇವಿ ಆ ಮಹದ್ಬ್ರಹ್ಮ ಅನ್ನುವ ಶಬ್ದದಿಂದ ವಾಚ್ಯಳಾಗಿದ್ದಾಳೆ ಅಂತ ಹೇಳ್ತಾ ಅಷ್ಟನ್ನೇ ನಾನು ಹೇಳಿದ್ದೀನಿ. ಆದರೆ ಅಲ್ಲಿ ವಿಸ್ತಾರವಾಗಿ ನಾವು ಶ್ಲೋಕ ನೋಡುವಾಗ ಭಗವಂತ ಹೇಳ್ತಾನೆ, ಶ್ರೀ ಭೂ ದುರ್ಗಾ ಮಹತೀತು ಮಾಯಾ ಸಾ ಲೋಕಸೂತಿ ಜಗತೋ ಬಂಧಿಕಾಚ ಅಂಥೇಳಿ ಹೇಳುವಾಗ ಆ ಲಕ್ಷ್ಮೀ ಯಾವ ಯಾವ ಹೆಸರುಗಳಿಂದ ಕರೆಯಲ್ಪಟ್ಟಿದ್ದಾಳೆ, ಅವಳು ನನ್ನ ಯೋನಿ ಅಂದರೆ ಗರ್ಭಾದಾನಾರ್ಥಂ ಯೋನಿ ಅಂಥೇಳಿ ಈ ಪ್ರಪಂಚದಲ್ಲಿ ಇರುವ ಎಲ್ಲರಿಗೂ ಕೂಡ ದೇಹ ಬರುವುದಕ್ಕಾಗಿ ಭಗವಂತ ಆ ಲಕ್ಷ್ಮಿಯ ಉದರದಲ್ಲಿ ಇಡುವುದು, ಆದ್ದರಿಂದ ಜೀವಿಗಳಿಗೆಲ್ಲರಿಗೂ ಕೂಡ ದೇಹ ಸಂಬಂಧ ರೂಪವಾದ ಜನನ ಉಂಟಾಗತ್ತೆ ಅಂತ ಹೇಳಿ ಭಗವಂತ ಎಲ್ಲರಿಗೂ ಹುಟ್ಟು ಬರುವುದಕ್ಕೆ ಲಕ್ಷ್ಮಿಯನ್ನು ಉಪಯೋಗಿಸುತ್ತಾನೆ ಅಂತ ಹೇಳಿದ ಮಾತುಗಳು ಇವೆಲ್ಲ ಬರುತ್ತೆ. ಹೇಳುವಾಗ ಕೊನೆಯದಾಗಿ ನಾವು ಹೇಳುವಂತಹ ದ್ವಾವಿಮ ಪುರುಷಲೋಕ ಅದನ್ನು ನೋಡಿದ್ದೀವಿ. ಸೊ ಇದು ಪ್ರಖ್ಯಾತವಾಗಿರುವಂಥದ್ದು ಅಂಥೇಳಿ ಅದು ಕೂಡ ಸಂಕ್ಷೇಪವಾಗಿ ನೋಡಿದಾಗ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದ ಅಪಿಸೋತ್ತಮಃ ಅಥೋಸ್ಮಿ ಲೋಕೆ ವೇದೇ ಚ ಪ್ರೇತ ಪುರುಷೋತ್ತಮ ಅಂತೇಳಿ ಅಕ್ಷರ ಅಕ್ಷರಕ್ಕಿಂತಲೂ ಭಿನ್ನನಾಗಿ ತಾನಿದ್ದೀನಿ, ಅದರ ಎಲ್ಲರನ್ನು ಮೀರಿ ಇದ್ದೀನಿ, ಭಿನ್ನನಾಗಿದ್ದೀನಿ ಎರಡು. ಆದ್ದರಿಂದ ಇವೆಲ್ಲವೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ಅವನು ಎಲ್ಲರಿಗಿಂತಲೂ ಭಿನ್ನನಾಗಿದ್ದಾನೆ ಅನ್ನೋ ವಿಷಯವನ್ನು ಈ ಎರಡನ್ನು ತಿಳಿಸಿಕೊಡುವುದರಲ್ಲಿ ಅದರ ಮುಖ್ಯ ಅಭಿಪ್ರಾಯವಾಗಿದೆ ಅನ್ನೋದನ್ನು ಎಲ್ಲ ಶ್ಲೋಕಗಳನ್ನು ಒಂದು ಕಡೆ ಆಚಾರ್ಯರು ಇಲ್ಲಿ ಸೇರಿಸಿ ಹೇಳಿದ್ದಾರೆ. ಮುಖ್ಯವಾಗಿ ಇಲ್ಲಿ ಹೇಳುವಾಗ ಇತಿಗುಹ್ಯ ತಮಂ ಶಾಸ್ತ್ರ ಮಿದಮುಕ್ತ ಮಯಾನಗ ಅಂತ ಹೇಳಿದಾಗ, ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಸ್ಯ ಭಾರತ ಅಂತ ಹೇಳಿದಾಗ, ಇದು ಗುಹ್ಯತಮ ಯಾಕಾಯಿತು, ಯಾಕಂದ್ರೆ ಇಲ್ಲೆಲ್ಲ ಕೃಷ್ಣ ಹೇಳಿಬಿಟ್ಟಿದ್ದಾನಲ್ವಾ, ಯಾರಿಗೆ ಬೇಕಾದರೂ ಭಗವದ್ಗೀತೆ ಸಿಗುತ್ತೆ ಅಂತ ನಾವು ನೋಡಿದ್ದೀವಿ. ಯಾಕಂದ್ರೆ ಇದು ಗುಹ್ಯ ಯಾಕೆ ಅಂತ ಹೇಳಿದ್ರೆ ರಹಸ್ಯ, ಗುಹ್ಯ ಅಂದ್ರೆ ರಹಸ್ಯ, ಇದು ಸೀಕ್ರೆಟ್. ಏನಪ್ಪ ಸೀಕ್ರೆಟ್, ಎಲ್ಲದರ ಹತ್ರ ಕೈಲಿ ಪುಸ್ತಕ ಇದೆ, ಇದು ಹೇಗೆ ಗುಹ್ಯವಾಗತ್ತೆ ಅಂತ ಹೇಳಿದ್ರೆ, ಪುಸ್ತಕ ಇದ್ದ ಮಾತ್ರಕ್ಕೆ ಅದು ಗೊತ್ತಾಗಬೇಕಂತ ಇಲ್ಲ, ಎಲ್ಲರೂ ಅದನ್ನು ತಪ್ಪು ಅರ್ಥ ಮಾಡ್ಕೊಂಡವ್ರು ತಪ್ಪು ಅರ್ಥ ಮಾಡ್ಕೊಳ್ತಾನೆ ಇದ್ದಾರೆ. ಆದ್ದರಿಂದ ಕೇವಲ ಒಂದು ಶಬ್ದಗಳಿದೆ ಅಂದ ಮಾತ್ರಕ್ಕೆ ಆ ಜ್ಞಾನ ಸುಲಭವಲ್ಲ. ಆದ ಶಬ್ದ ಇದು ಬುಕ್ ಈಸ್ ಔಟ್ ಆಫ್ ರೀಚ್ ಅಲ್ಲ, ದ ನಾಲೆಡ್ಜ್ ಈಸ್ ಔಟ್ ಆಫ್ ರೀಚ್ ಫಾರ್ ಮೆನಿ ಪೀಪಲ್. ಆದ್ದರಿಂದ ಈ ಪುಸ್ತಕ ಎಲ್ಲರ ಕೈಲಿ ಇದೆ, ಆದರೆ ಆ ಬೇಕಾದ ಜ್ಞಾನ ಎಲ್ಲರ ಕೈಲಿ ಇಲ್ಲ. ಅದು ಯಾರಿಗಾದರೆ ಯೋಗ್ಯರಾಗಿದ್ದಾರೋ ಅವರಿಗೆ ಮಾತ್ರ, ಭಗವಂತನ ಒಂದು ಅನುಗ್ರಹ ಇದ್ದವರಿಗೆ ಮಾತ್ರ ಇದು ಸಿಕ್ಕತ್ತೆ ಅನ್ನೋದು. ಆದ್ದರಿಂದ ಅದನ್ನು ಹೇಳಿದ್ದಾರೆ, ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಅಂಥೇಳಿ. ಅದಕ್ಕೆ ಯೋ ಮಾಂ ಏವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮ, ಅಸಮ್ಮೂಢನಾಗಿರಬೇಕು ಅಂದರೆ ಸಮ್ಮೂಢ ಅಸಮ್ಮೂಢ ಅಂದರೆ ಸಮ್ಮೂಢ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವ ಜ್ಞಾನವಿಲ್ಲದೆ ತಪ್ಪು ಕೆಲಸಗಳಲ್ಲಿಯೇ ತಲೆ ಹಾಕುವವನು ಸಮ್ಮೂಢನಾಗ್ತಾನೆ. ಆ ವಿಧವಾಗಿ ತಪ್ಪು ಕೆಲಸಗಳಲ್ಲಿ ತಲೆ ಹಾಕದೇ ಇರುವವನು ಅಸಮ್ಮೂಢನಾಗ್ತಾನೆ. ಯಾರು ಈ ವಿಧವಾಗಿ ಅಸಮ್ಮೂಢನಾಗಿರ್ತಾನೋ ಅವನು ನನ್ನನ್ನು ಸರಿಯಾಗಿ ತಿಳುಕೊಳ್ತಾನೆ. ಅಂದರೆ ಧರ್ಮ ಮಾರ್ಗದಲ್ಲಿ ಪ್ರವರ್ತಿಸಬೇಕು ಅಂತ ಪ್ರಯತ್ನ ಮಾಡುವವನಿಗೆ ಮಾತ್ರ ಇದು ಗೋಚರವಾಗುತ್ತೆ ಅಂತ ಹೇಳಿ ಇದೆಲ್ಲವನ್ನು ಸುಮಾರು ಒಂದು ಒಂದೂವರೆ ಪೇಜ್ ಶ್ಲೋಕಗಳನ್ನು ಆಚಾರ್ಯರು ಕೋಟ್ ಮಾಡಿ ಅಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ಅಂತ ಹೇಳುವಾಗ, ನನಗೆ ಯಾವುದು ಮಾಡಬೇಕಾಗ, ಎಲ್ಲರಿಗೂ ಕರ್ಮಗಳು ಇದೆ, ಎಲ್ಲರಿಗೂ ಇದು ಈ ಕರ್ಮ ಮಾಡಬೇಕು, ವಿಧಿ ನಿಷೇಧಗಳೆಲ್ಲರಿಗೂ ಇದೆ, ಆದರೆ ಭಗವಂತನಿಗೆ ಯಾವುದೂ ಇಲ್ಲ. ಇಷ್ಟು ಸ್ಪಷ್ಟವಾಗಿ ಜೀವಾತ್ಮ ಪರಮಾತ್ಮಗಳ ಭೇದವನ್ನು ಕೊಟ್ಟಿದ್ದಾನೆ. ಆದರೂ ಕೂಡ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇತ್ಯಾದಿನ ಸರ್ವಸ್ಮಾತ್ ಭಗವತೋ ಭೇದ, ಈ ಎಲ್ಲ ಮಾತುಗಳಿಂದಲೂ ಎಲ್ಲರಿಗಿಂತಲೂ ಭಗವಂತ ಭಿನ್ನನಾಗಿದ್ದಾನೆ ಅನ್ನುವುದು. ಸರ್ವಸ್ಯ ತತ್ ಅಧೀನತ್ವಂ, ಎಲ್ಲವೂ ಅವನ ಅಧೀನದಲ್ಲಿಯೇ ಇದೆ ಅನ್ನುವುದು. ತಸ್ಯ ಅನನ್ಯ ಅಧೀನತ್ವಂ, ಅವನು ಬೇರೆ ಯಾರ ಅಧೀನದಲ್ಲಿಯೂ ಇಲ್ಲ ಅನ್ನುವುದು. ಸರ್ವೋತ್ತಮತ್ವಂ, ಅವನು ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ ಅನ್ನುವುದು. ಸರ್ವ ಗುಣಪೂರ್ಣತ್ವಂ, ಎಲ್ಲ ಗುಣಗಳು ಅವನಲ್ಲಿ ಪೂರ್ಣವಾಗಿದೆ ಅನ್ನುವುದು. ಸರ್ವಶಾಸ್ತ್ರಾಣಾಂ ತತ್ಪರತ್ವಂ, ಎಲ್ಲ ಶಾಸ್ತ್ರಗಳು ಇದನ್ನೇ ನಮಗೆ ತಿಳಿಸಿಕೊಡುತ್ತೆ. ತಥಾ ತದ್ ಜ್ಞಾನಾದೇವ ಮೋಕ್ಷ, ಆ ಜ್ಞಾನದಿಂದಲೇ ನಮಗೆ ಮೋಕ್ಷ ಬರುತ್ತೆ ಅನ್ನುವುದನ್ನು ಆಚಾರ್ಯರು ಗೀತೆಯಲ್ಲಿ ಹೇಳಿದ ಮಾತುಗಳನ್ನು ಇಷ್ಟು ಸ್ಪಷ್ಟವಾಗಿದೆ. ಮಿಕ್ಕ ಕಡೆ ಎಲ್ಲೆಲ್ಲಿ ಜನಗಳಿಗೆ ಏನೇನು ಗೊಂದಲ ಬರುತ್ತೋ ಅವೆಲ್ಲವನ್ನು ಭಾಷ್ಯ ತಾತ್ಪರ್ಯಗಳಲ್ಲಿ ಆಚಾರ್ಯರು ವಿಸ್ತಾರ ಮಾಡಿ ಹೇಳಿದ್ದಾರೆ. ಸೊ ಆದ್ದರಿಂದ ಆ ಭಾಷ್ಯ ತಾತ್ಪರ್ಯಗಳ ಉಪೋದ್ಘಾತ ಅತ್ಯಂತ ಅವಶ್ಯಕವಾಗಿದೆ. ಇದು ಒಂದು ನಮ್ಮ ಕ್ಲಾರಿಟಿ ಆಫ್ ಥಿಂಕಿಂಗ್ ಅಂತೀವಿ ನೋಡ್ರಿ, ನಮಗೆ ಒಂದು ಸ್ಪಷ್ಟವಾದ ಆಲೋಚನೆ ಬರಲಿಕ್ಕೆ ಇದು ಬಹಳ ಸಹಕಾರಿಯಾಗಿದೆ. ಆದ್ದರಿಂದ ಇದನ್ನು ಆಚಾರ್ಯರು ಹೇಳಿದ್ದು ತುಂಬ 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 ಉಪಯೋಗಕಾರಿ. ಆದ್ದರಿಂದ ಅದೇ ಅಷ್ಟೇ ಅಲ್ಲದೆ ಜ್ಞಾನಿಗಳು ಭಗವಂತನ ಕರ್ಮ ಮಾಡಬೇಕು, ಜ್ಞಾನಿ ಅಂದರೆ ಬಹಳ ಜನ ತಪ್ಪು ತಿಳುವಳಿಕೆ ಇನ್ನೊಂದೇನಂತ ಹೇಳಿದರೆ, ಜ್ಞಾನಿ ಆದ ಮೇಲೆ ಕರ್ಮ ಬೇಕಾಗಿಲ್ಲ, ನಾವು ಮುಂದಿನ ಇನಿಷಿಯಲ್ ಸ್ಟೇಜ್ನಲ್ಲಿ ಕರ್ಮ ಮಾಡಬೇಕು, ಕರ್ಮ ಮಾಡ್ತಾ ಇರಬೇಕು. ಜ್ಞಾನ ಪರಾಕಾಷ್ಠೆಗೆ ಬಂದು ನಾವು ಅಪರೋಕ್ಷ ಜ್ಞಾನಿಗಳಾಗಿಬಿಟ್ರೆ ಇನ್ನು ಕರ್ಮಗಳು ಆಮೇಲೆ ಬೇಕಾಗಿಲ್ಲ ಅಂಥೇಳಿ, ಅದು ಭಾಳ ತಪ್ಪು ಅಂಥೇಳಿ. ಅಥಾತೇ ವಿಷ್ಣೋ ವಿದುಷಾಚಿದ್ ಅಧ್ಯಃ ಸ್ತೋಮಃ ಯಜ್ಞಶ್ಚ ರಾಜ್ಯೋ ಹವಿಷ್ಮತ ಅಂಥೇಳಿ ಸೃಜಿ ಸ್ಮೃತಿಗಳ ಗೀತೆಯಲ್ಲಿ ಸ್ಪಷ್ಟವಾಗಿದೆ. ಮಾಡಲೇಬೇಕು ಮಾ ಅಂದರೆ ನೀನು ಅಪರೋಕ್ಷ ಜ್ಞಾನಿ ಉತ್ತಮಾಧಿಕಾರಿ ಆದರೂ ನೀವು ಕರ್ಮ ಮಾಡಬೇಕು. ಗೀತೆಯಲ್ಲಿ ಅಂತೂ ಸ್ಪಷ್ಟವಾಗಿ ಜ್ಞಾನಿ ಕರ್ಮಗಳನ್ನು ಮಾಡಬೇಕಂತೇ ಇದೆ. ಬೇರೆ ಕಡೆ ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಶ್ರುತಿ ಸ್ಮೃತಿಗಳಲ್ಲಿ ಬೇರೆ ಕಡೆ ಹೇಳಿದ್ದಾರೆ ರೀ, ಆದ್ದರಿಂದ ನಾವು ಗೀತೆಯನ್ನು ಅದಕ್ಕೆ ತಕ್ಕಂತೆ ಅರ್ಥ ಮಾಡಬೇಕು, ಜ್ಞಾನೇ ಆದವನು ಕರ್ಮ ಮಾಡಬೇಕಾಗಿಲ್ಲ ಅಂತ ಹೇಳಿದರೆ ಇಲ್ಲ, ಶ್ರುತಿ ಸ್ಮೃತಿಗಳ ವಾಕ್ಯ ಪ್ರಮಾಣಗಳು ಎಲ್ಲವೂ ಕೂಡ ನಮಗೆ ಜ್ಞಾನಿಗಳು ಸಹಿತ ಕರ್ಮವನ್ನು ಮಾಡಲೇಬೇಕು ಅಂತ ಹೇಳಿ, ಪಶ್ಯನ್ನಪಿ ಮಮಾತ್ಮಾನಂ ಕುರಿಯಾತ್ ಕರ್ಮಾ ವಿಚಾರಯನ್ ಯದಾತ್ಮಾನಃ ಸುನಿಯತಂ ಆನಂದೋತ್ಕರ್ಷಮಾಪ್ನುಯಾತ್ ಅಂತ ಹೇಳಿ ಹೇಳುವ ಮಾತು, ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಶೇಷತಂ ಸಮಾಹ ಅಂತ ಈಶಾವಾಶ್ಯ ಉಪನಿಷತ್ನಲ್ಲಿ ಬರುವಂತಹ ಮಾತು ಇತ್ಯಾದಿ ಅನೇಕ ಶ್ರುತಿ ಸ್ಮೃತಿಗಳ ವಾಕ್ಯಗಳಿಂದ ಜ್ಞಾನಿಗಳಾದ ಮೇಲೂ ಕರ್ಮ ಅನ್ನುವುದಂತಲೂ ಖಂಡಿತವಾಗಿ ಎಲ್ಲರೂ ಮಾಡಲೇಬೇಕಾಗಿದೆ. ಅದನ್ನು ಮಾತ್ರ ಒಬ್ಬರಿಗೆ ಎಕ್ಸೆಪ್ಷನ್ ಇದೆ ಇನ್ನೊಬ್ಬರಿಗೆ ಎಕ್ಸೆಪ್ಷನ್ ಅನ್ನುವುದು ಇಲ್ಲ. ಭಗವಂತ ಒಬ್ಬನಿಗೆ ಯಾವ ಕರ್ಮ ಮಾಡಬೇಕು ಆದರೂ ಅವನು ಕೂಡ ವರ್ತ ಏವಜ ಕರ್ಮಣಿ, ನನಗೆ ಏನು ಮಾಡಬೇಕಾಗಿದ್ದಿಲ್ಲ ಆದರೂ ನಾನು ಕರ್ಮಗಳನ್ನು ಮಾಡ್ತೀನಿ, ಯಾಕಂದರೆ ಯಜ್ಜಿದ ಆಚರಿಸಿ ಶ್ರೇಷ್ಠ ತತ್ವದೇವೇತರೋ ಜನಃ ಅಂತ ಹೇಳಿದಂತೆ, ಈ ಶ್ರೇಷ್ಠನಾದವನು ಮಾಡಿದರೆ ಎಲ್ಲರೂ ಅದನ್ನು ಅನುಕರಣ ಮಾಡ್ತಾರೆ, ಅದಕ್ಕೆ ಮಾರ್ಗದರ್ಶನಕ್ಕಾಗಿ ಭಗವಂತ ಮಾಡ್ತಾನೆ. ಆದರೆ ಎಲ್ಲರಿಗೂ ಕೂಡ ಕರ್ಮಗಳು ಮಾಡಲೇಬೇಕಾಗಿದೆ ಅಂಥೇಳಿ ಹೇಳುವಂಥ ಮಾತು. ಅದಾದ ಮೇಲೆ ಭಕ್ತಿಯ ಸರ್ವಸಾಧಾರಣ ಉತ್ತಮತ್ವ ಅನ್ನುವ ಮಾತುಗಳ ವಿಚಾರಗಳೆಲ್ಲ ಬರುತ್ತೆ. ಇನ್ನು ಕೂಡ ಅಧಿಕಾರಿಗಳ ವಿಚಾರಗಳು ಬರುತ್ತೆ. ಸೊ ಭಗವಂತನ ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡುವಂತಹ ಶ್ರುತಿ ವಚನಗಳೆಲ್ಲವೂ ಬರುತ್ತೆ, ಅವುಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ನ ನೋಡೋಣ. ಸೊ ಕ್ವಶನ್ಸು ಏನನ್ನ ತುಂಬ ಇರ್ಬೋದು ಅಂತ ಅನಿಸುತ್ತೆ. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ರೀ. ಹರೇ ಶ್ರೀನಿವಾಸ.